ನಮಗೇನು ಉಪಯೋಗ ಆಯ್ತೀವ? ಏನೋ ಗಡಿಗೆ ಮಣ್ಣು ಅಂದ, ಮಣ್ಣಿರ್ಲಿಕ್ಕೆ ಕಾರಣ ನಾನೇ ಅಂದ, ಗಡಿಗೆ ಇರ್ಲಿಕ್ಕೆ ಕಾರಣ ನಾನೇ ಅಂದ, ದುಃಖ ಬೇಡ ಅಂದ. ಅಯ್ಯೋ ರಾಮ, ನಾನು ನಮ್ಮವ್ರನ್ನ ಕೊಲ್ಲಬಾರದು ಅಂತ ಕೂತಿರೋ ಕಾಲಕ್ಕೆ ಗಡಿಗೆ ತಂಬಿಗೆ ಇವೆಲ್ಲ ಹೇಳಿದ್ರೆ ನನ್ನ ದುಃಖ ಹೇಗೋಗುತ್ತೋ ಮಹಾರಾಯ ಅಂತ ಅರ್ಜುನ ಅಲ್ವಾ? ಏನ್ ಹೇಳಬೇಕು, ಏನ್ ಹೇಳಬೇಕು ಅದು ಹೇಳಬೇಕು. ಏನೋ ಹೇಳೋ ಕಾಲಕ್ಕೆ ಏನೋ ಹೇಳಿದ್ರೆ ಹೋಗು ಅಂತ ಹೋಗ್ತೀವಿ, ಹೌದಾ? ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ಅಳತಾ ಇದೀಯಲ್ಲ, ಇವರ ಶರೀರಗಳೆಲ್ಲ ಹೋಗಿಬಿಡುತ್ತೆ ಅಂತ. ಆ ಶರೀರಗಳನ್ನ ಹೊತ್ತುಕೊಂಡವ ನಾನೇ, ತಯಾರು ಮಾಡಿದವ ನಾನೇ. ಆ ಶರೀರಗಳು ಏನು? ಈ ಜಡ ಪದಾರ್ಥಗಳೇ, ಎಲ್ಲಾ ಪದಾರ್ಥಗಳು ಸೇರಿ ಶರೀರ ಆದದ್ದು. ಶರೀರವೆಂಬ ಮಡಕೆ ತಯಾರು ಮಾಡಿದ್ದು ನಾನೇ. ಆ ಮಡಕೆ ಒಳಗಿರುವ ನಾನಾ ತತ್ವಗಳೆಂಬ ಮಣ್ಣಿನಲ್ಲೂ ನಾನೇ. ಆ ಮಡಕೆ ಎಷ್ಟು ಕಾಲ ಇರಬೇಕು ಎಂಬುದು ನಿರ್ಣಯ ಮಾಡಿದ್ದು ನಾನೇ. ನೀನು ಕೊಲ್ಲಲ್ಲ ಅಂತ ಕೂತಿದ್ರು ಮಡಕೆ ತಾನೇ ಪುಡಿಯಾಗುವಂತೆ ಮಾಡುವವ ನಾನೇ. ನೀನು ಎದುರಿಗಿರುವ ನಮ್ಮವರ ದೇಹವನ್ನ ಪುಡಿ ಮಾಡಲ್ಲ ಅಂತ ನೀ ಕೂತ್ರು ನಾನೇ ಒಳಗಿದ್ದು ಪುಡಿ 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 ಮಾಡುತ್ತಾ ಬರ್ತೇನೆ. ನೀನೇನು ಮಾಡ್ತೀಯ ಜುಜುಬಿ, ನಿಂಗೇನು ಮಾಡ್ಲಿಕ್ಕಾಗಲ್ಲ. ಅಲ್ಲಿ ನೋಡಿ ಒಳಗೆ ಹೆಗ್ಗಣ ಕೂತಿರುತ್ತೆ, ಹೆಗ್ಗಣ ನಿನ್ ಕೈ ಸಿಗುತ್ತಾ? ಬಾಣನ್ನ ಹಿಡ್ಕೊಂತ ಸಿಗೋದೇ ಇಲ್ಲ. ಅದೇ ಒಳಗೆ ಕೂತಿದೆ ಅರ್ಜುನನಲ್ಲಿ. ಏನು ನಾನು ಹೇಗೆ ಕೊಲ್ಲಿ? ಆ ಕೊಲ್ಲೋದ್ರಲ್ಲಿ ನಾ ಎಂಬ ಹೆಗ್ಗಣ ಕೂತಿದೆ. ಅದಕ್ಕೆ ಕೃಷ್ಣ ಗುರಿ ಯಾವುದಕ್ಕಿಟ್ಟ? ಹೆಗ್ಗಣಕ್ಕೆ ಇಟ್ಟ. ನೀ ಕೊಲ್ಲಿಕ್ಕಾಗಲ್ಲ ಅಂದ. ಯಾಕೆ? ನಾ ಕೊಲ್ತೇನೆ. ನಿನ್ನಿಂದ ಬಾಣ ಬಿಡಿಸಿ ಎದುರಿಗಿರುವ ಎಲ್ಲಾ ಈ ಶರೀರಗಳೆಂಬ ಗಡಿಗೆಗಳನ್ನು ಧ್ವಂಸ ಮಾಡುವವ ನಾನೇ. ನೀನು ಬಾಣ ಬಿಡಲ್ಲ ಅಂತ ಕೂತ್ರು ಆ ಗಡಿಗೆ ಒಳಗಿರುವವ ನಾನೇ. ಆ ಶರೀರಗಳೆಂಬ ಗಡಿಗೆಗಳು ಇರುವಂತೆ ಮಾಡಿದ್ದು ನಾನೇ. ನಾ ಸರಕೊಂಡ್ರೆ ಎಲ್ಲ ಗಡಿಗೆ ಪುಡಿ 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 ಆಗಿಬಿಡುತ್ತೆ, ಹೌದ್ ತಾನೆ? ಅದಕ್ಕೆ ನನ್ನಿಂದ ನಿಂತಿದೆಯಯ್ಯ, ಸುಮ್ಮನೆ ನೀನು ನಿನ್ನಲ್ಲಿ ನಾನೇನೋ ಮಾಡಿಬಿಡ್ತಾ ಇದ್ದೇನೆ ಎಂಬ ಅಹಂಕಾರ ಪಡಬೇಡ. ಇಲ್ಲದ ಸ್ವಾತಂತ್ರ್ಯ ನಿನ್ ತಲೆಯಲ್ಲಿ ತಂದುಕೋಬೇಡ. ನಾನೇ ನಿನ್ನಿಂದ ಕೊಲ್ಲಿಸ್ತಾ ಇದ್ದೇನೆ ಅಂತ ಬಂತು. ಇದರಲ್ಲಿ ಆಗ ಹೇಳಲಿಕ್ಕೆ ಚೂರು ಹೇಳಲಿಕ್ಕೆ ಹೋಗಿ ಮತ್ತು ಹಾಗೆ ಹೋಗ್ಬಿಟ್ಟೆ ಸ್ವಾಮಿ ಕಳಿಸಿದ. ಒಂದು ಮಾತು ಬಂತಲ್ಲ, ಎಲ್ಲಾ ದೇವರೇ ಮಾಡಿಸ್ತಾರೆ ಅಂದಾಗ ಯಾರೋ ಕೂತಿದ್ರು ಹೊಡೆದುವು, ಯಾಕೆ ಹೊಡೆದ್ರೆ ದೇವ್ರು ಮಾಡಿಸಿದ್ರು ಅಂತ ಹೇಳಿದ್ವು ಅಂತ ಬಂತಲ್ಲ, ಅದು ಹಾಗೆ ಹೋಯಿತು. ಸಬ್ಜೆಕ್ಟ್ ಹಾಗೆ ಹೋದ್ರೆ ಹೇಗೆ ಅಲ್ವಾ? ಅದಕ್ಕೆ ಉತ್ತರ ಬೇಕು. ಇದೆ ತುಂಬಾ ಕೂತಿದೆ, ಆಚಾರ ಪ್ರವಚನ ಆಯ್ತಪ್ಪ, ಎಲ್ಲ ದೇವರೇ ಮಾಡಿಸೋದು ಅಂತ ಹೇಳಿ ಮನೆಗೆ ಹೋದ ಕೂಡಲೇ ಎಲ್ಲರೂ ಫೋನ್ ಆಚಾರಿಗೆ, ನಿಮ್ ಪ್ರವಚನಕ್ಕೆ ನಮ್ಮ ಮಕ್ಕಳೆಲ್ಲ ಬಂದ್ರು, ಅವರೆಲ್ಲ ಪ್ರವಚನ ಕೇಳಿದ್ರು, ಓದ್ರಿ ಅಂತ ಹೇಳಿದ್ರೆ ಓದಲ್ಲ ಅಂತ ಕೂತರು. ಯಾಕೆ? ಓದಿಸ್ತಾ ಇಲ್ಲ ದೇವರು ಅಂದ್ರು. ದೇವರು ಓದಿಸ್ತಾ ಇಲ್ಲ ಅಂದ್ರು. ಏ ನೀ ಓದ್ಬೇಕು. ಏ ಅಮ್ಮ, ನಾನು ಸ್ವತಂತ್ರನಲ್ಲ, ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಜೋಕ್ ಅಲ್ಲ, ಪ್ರಾಕ್ಟಿಕಲ್ ಆಗಿ ಪ್ರಾಬ್ಲಮ್ಸ್ ಇವೆ, ಉತ್ತರ ಬೇಕಾದಷ್ಟಿದೆ. ತಲೆ ಕೊಚ್ಚಿಕೊಂಡು ಹೋಗುವಷ್ಟು ಉತ್ತರಗಳು ಕೂತಿವೆ, ಕೊಡ್ಲಿಕ್ಕೆ ಅಸಮರ್ಥರಾದರೆ ಏನಂತೆ? ಹಾಗಂತ ಇದ್ದ ವಿಷಯ ಮರೆದು ಮಾಚಿಬಿಡೋದು? ಈಗ ಎಲ್ಲ ಜೀವನಿಗೆ ಚೂರು ಸ್ವಾತಂತ್ರ್ಯ ಇಲ್ಲ ಎಂಬುದು ಸತ್ಯವೋ ಸುಳ್ಳು? ಸತ್ಯ. ದೇವರೇ ಎಲ್ಲ ಮಾಡಿಸ್ತಾ ಇದ್ದಾನೆ ಎಂಬುದು ಸತ್ಯವೋ ಸುಳ್ಳು? ಸತ್ಯ. ಮತ್ತೆ ಹಾಗೆ ಹೇಳಿದಾಗ ನಮ್ಮ ಮಕ್ಕಳು ಓದ್ತಾ ಇಲ್ಲ ಅಂತ ಹೇಳೋದು ಸತ್ಯವೋ ಸುಳ್ಳು? ಸತ್ಯ. ಎರಡನ್ನ ಕೂಡಿಸ್ಬೇಕಲ್ಲ, ಕೂಡಿಸದೆ ಕೂಡಿಸ್ಲಿಕ್ಕೆ ಬಾರದೆ ಏ ಹಾಗೆಲ್ಲ ಏನಿಲ್ಲ, ನಿನ್ ಚೂರಿದೆ, ನಿಂದು ನೀ ಮಾಡಬೇಕು, ನಿನ್ ಪ್ರಯತ್ನ ಮಾಡ್ಲಿಕ್ಕೆ ನಿಂಗಿದೆ, ನೀ ಮಾಡ್ಕೋ ಹೋಗು ಅಂದ್ರೆ ಸುಲಭ, ಪ್ರಾಬ್ಲಮ್ ಸಾಲ್ವ್ ಆಯ್ತು. ಏನಾಯ್ತು? ಒಂದ ನಿಮಗೆ ಚೂರು ಸ್ವಾತಂತ್ರ್ಯ ಕೊಟ್ಟು ನೀವು ಮಾಡಿ ಅಂತ ಹೇಳಬೇಕು ನಾನು, ಅಥವಾ ದೇವರ ಸ್ವಾತಂತ್ರ್ಯ ಕತ್ತರಿಸ್ಬಿಡ್ಬೇಕು? ಈ ಹುಡುಗರಿಗೆ ಮುಂಜಿ ಆದ್ರೆ ಕೋಪಿನ ಹಾಕ್ತಾರೆ, ವಟುಕೌಪೀನ ಅಂತ. ಏನದು? ಅವನು ಮುಂದೆ ಸಿಕ್ಕಿದ್ರೆ ಹಿಂದೆ ಬಿಚ್ಚೋಗುತ್ತೆ, ಹಿಂದೆ ಸಿಕ್ಕಿದ್ರೆ ಮುಂದೆ ಬಿಚ್ಚೋಗುತ್ತೆ. ಹಾಗೆ ಜೀವನಿಗೆ ಚೂರು ಸ್ವಾತಂತ್ರ್ಯ ಹೇಳಿದ್ರೆ ದೇವರ ಸ್ವಾತಂತ್ರ್ಯ ಪೂರ್ಣ ಅಂಬುದು ಹೋಗ್ಬಿಡುತ್ತೆ. ದೇವರು ಪೂರ್ಣ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಜೀವನಿಗೆ ಚೂರು ಸ್ವಾತಂತ್ರ್ಯ ಇಲ್ಲದಿದ್ದಾಗಿ ಈ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಏನು ಮಾಡೋಣ? ಇವರು ಹಾಕೋ ಪ್ರಶ್ನೆಗಳು ತಡ್ಕೊಂಬೋಕ್ಕಿಂತ ದೇವರ ಸ್ವಾತಂತ್ರ್ಯ ಕಟ್ ಮಾಡೋದೇ ಬಹಳ ಉತ್ತಮ ಅಂತ ನಾವೇನ್ ಮಾಡ್ತೀವಿ? ಏ, ನಿಂಗ ಚೂರು ಸ್ವಾತಂತ್ರ್ಯ ಇದೆ, ನಿಂದ ನೀ ಮಾಡ್ಕೊ ಹೋಗು ಅಂದ್ರೆ ನೀವು ಖುಷಿಯಲ್ಲೇ ಹೋಗ್ಬಿಡ್ತೀನಿ, ನಂದನ ಮಾಡ್ತೀನಿ. ಆಯ್ತು, ಪ್ರಾಬ್ಲಮ್ ಸಾಲ್ವ್ ಆಯ್ತು, ನಮ್ ತಂಟೆಗೆ ನೀವು ಬರಲ್ಲ, ಅದು ನಡೀತಾ ಇರೋದು. ಅದಕ್ಕೆ ಹೇಳ್ತಾರೆ ಇಷ್ಟೇ ಸತ್ಯ, ದೇವ ನಮ್ಮಿಂದ ಮಾಡಿಸ್ತಾ ಇರೋದು ಸತ್ಯ. ಕೆಟ್ಟ ಕೆಲಸ? ದೇವರೇ ಮಾಡಿಸ್ತಾ ಇರೋದು ಸತ್ಯ. ಯಾಕೆ ಮಾಡಿಸ್ತಾನೆ? ನಮ್ಮ ಕರ್ಮಾನುಸಾರ ಮಾಡಿಸ್ತಾನೆ, ಹೌದಾನೆ? ಅದನ್ನ ದಾಸರಾಯರು ಒಂದು ಮಾತನ್ನು ಹೇಳುತ್ತಾರೆ ಅವರು, ಮಾಡಿಸಿದರೆ ಕೇಡು. ಮಾಡಿದರೆ ಅಂತ ಹೇಳಿಲ್ಲ, ಮಾಡಿಸಿದರೆ, ದೇವ ಮಾಡಿಸಿದರೆ ಕೇಡು, ಪಶ್ಚಾತ್ತಾಪ ಬೀಳು ಅಂತಾರೆ. ಏನಿನ್ನ ಇದೇನ್ ಸ್ವಾಮಿ, ದೇವರು ನನ್ನಿಂದ ಕೆಟ್ಟ ಕೆಲಸ ಮಾಡಿಸಿದ್ರೆ ನಾನ್ಯಾಕೆ ಪಶ್ಚಾತ್ತಾಪ ಪಡಲಿ? ಆವಾಗ ಅಂದ್ರು, ಸ್ವಾಮಿ ನಿನ್ನಿಂದ ಕೆಟ್ಟ ಕೆಲಸ ಯಾಕೆ ಮಾಡಿಸಿದ? ನಿನ್ನ ಕರ್ಮಾನುಸಾರ, ನಿನ್ನ ಸ್ವಭಾವಾನುಸಾರ. ಅವಾಗ ದೇವ ಅಂದ, ನಿನ್ನಿಂದ ಕೆಟ್ಟ ಕೆಲಸ ಮಾಡಿಸಲಿಕ್ಕೆ ನಿನ್ನ ದೋಷವೇ ಕಾರಣ, ನಾನು ಕಾರಣ ಅಲ್ಲ. ಅವಾಗೆ ನೋಡಿ ಎಷ್ಟು ಆಳಕ್ಕೆ ಹೋಗುತ್ತೆ ಸಬ್ಜೆಕ್ಟ್ ಇದು ಅಂದರೆ, ಒಂದು ಕೆಲಸ ಆಗಬಾರದ ಕೆಲಸ ಆಗಿದೆ, ದುಃಖ ಹೇಗೆ ಪಡ್ತೀವಿ ನಾವು? ನಾ ಮಾಡಿಬಿಟ್ಟೆ, ನಾ ಮಾಡಿಬಿಟ್ಟೆ, ನಾ ಮಾಡಿಬಿಟ್ಟೆ ಇಂಥ ಕೆಲಸ ಅಂತ ದುಃಖ ಪಡ್ತೀವಿ, ಪಶ್ಚಾತ್ತಾಪ ಪಡ್ತೀವಿ. ಆ ಪಶ್ಚಾತ್ತಾಪ ಸರಿಯೋ ಅಂತ ಮತ್ತು ಪ್ರಶ್ನೆ ಬರ್ತಾ ಇದೆ. ಅಲ್ಲ, ನಾ ತಪ್ಪು ಕೆಲಸ ಮಾಡಿದೆ ಅಂತ ಪಶ್ಚಾತ್ತಾಪ ಪಡೆದೆ, ನೀವು ಮಾಡಿದೆ ಅಂತ ಹೇಳಬೇಕಾ? ಅಂದ್ರೆ ನಾ ಮಾಡಿದೆ ಎಂಬುದರಲ್ಲಿ ತಿಳುವಳಿಕೆ ಹೇಗದೆ? ನಾನೇ ಇದನ್ನ ಮಾಡಿಬಿಟ್ಟೆ, ದೇವರ ನೆನಪೇ ಇರಲ್ಲ. ತಪ್ಪು ಮಾಡಿದೆ ಅಂತ ಪಶ್ಚಾತ್ತಾಪ ಪಡುವಾಗ ನಾ ಮಾಡಿದೆ, ನಾ ಮಾಡಿದೆ, ದೇವರ ನೆನಪೇ ಹೋಯಿತು ಅಂದರೆ ಸ್ವತಂತ್ರವಾಗಿ ತಪ್ಪಾದರೂ ಮಾಡಬಲ್ಲೆ ಅಂತ ಬಂತು. ಅದಕ್ಕಂದ್ರೂ ಪಾಪ ಮಾಡಿದೆನೆಂಬುವುದೇ ಮಹಾಪಾಪ ಅಂದ್ರು. ಅಂದರೆ ಸ್ವತಂತ್ರವಾಗಿ ಪಾಪ ಆದರೂ ಮಾಡಬಲ್ಲೆ ಅಂತ ಎಚ್ಚರ ಬಂತಲ್ಲ, ತಪ್ಪೆಚ್ಚರ, ಅದಕ್ಕಿಂತ ಪಾಪ ಇಲ್ಲ ಅಂದ್ರು. ಆ ಮಾಡಿದ ಪಾಪಕ್ಕಿಂತ ಆಡಿದ ಪಾಪನೇ ಜಾಸ್ತಿ ಆಯಿತು. ಹಾಗಾದ್ರೆ ಇಲ್ಲಿ ಪ್ರಾಬ್ಲಮ್ ಹೇಗೆ ಸೊಲ್ಯೂಷನ್ ಅಂತ ಹೇಳ್ತಾರೆ. ನಮ್ಮಿಂದ ದೇವ ಒಳ್ಳೆ ಕಾರ್ಯ ಕೆಟ್ಟ ಕಾರ್ಯ ಎರಡು ಮಾಡಿಸ್ತಾ ಇರೋದೇ ಸತ್ಯ. ಒಳ್ಳೆ ಕಾರ್ಯ ನಮ್ಮಿಂದ ಭಗವಂತ ಮಾಡಿಸಿದಾಗ, ಹೇ ಸ್ವಾಮಿ ನೀನೇ ಮಾಡಿಸಿದ್ದು, ನಿನಗರ್ಪಿತ ಹರಿಯೇ ಅಂತ ಅರ್ಪಣಾ ಶಬ್ದದ ಅರ್ಥವೂ ಬೇರೆ ಇದೆ. ದೇವರ ಪಾದಕ್ಕೆ ನಮ್ಮ ಕರ್ಮವನ್ನ ಆಧೀನ ಚಿಂತನೆ ಮಾಡಬೇಕು. ಹಾಗೆ ಪಾಪ ಕಾರ್ಯವನ್ನು ಮಾಡಿಸಿದಾಗ, ಏ ದೇವರೇ ಮಾಡಿಸಿದ ಅಲ್ಲ, ನನ್ನಲ್ಲಿ ದೋಷ ಇದ್ದದ್ದಕ್ಕೆ ದೇವ ಮಾಡಿಸಿದ, ದೋಷ ಇದ್ದದ್ದಕ್ಕೆ ದೋಷಿ ಅಂತ ದುಃಖಪಟ್ಟು, ಹೇ ಸ್ವಾಮಿ ನನ್ನಿಂದ ನೀನೇ ಹೀಗೆ ಮಾಡಿಸಿದಕ್ಕೆ ಕಾರಣ ನಂದೇ ದೋಷವಯ್ಯ, ಈ ದೋಷ ಕಳೆಯೋ ಅಂತ ಪಶ್ಚಾತ್ತಾಪ ಪೂರ್ವಕವಾಗಿ ಭಗವಂತನಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಪಾಪ ಕರ್ಮ ಅಧೀನ ಚಿಂತನ. ಅದಕ್ಕೆ ದಾಸರಾಯನ ಮಾತು ನೋಡಿ, ಪುಣ್ಯ ಪಾಪಗಳು ಅರ್ಪಿಸು ಎಲ್ಲಿ? ಅವನ ಅಡಿಗೆ. ಅಲ್ಲಿ ಒಂದು ಮತ್ತು ಆ ಕರ್ಮ ಸಮರ್ಪಣೆ ಅದೊಂದು ಗೊಂದಲ ಅಲ್ವಾ? ಅಲ್ಲಿ ಬರುತ್ತೆ. ಕೆಲವರು ಏನಂತಾರೆ, ನಾವು ಮಾಡಿದ ಪುಣ್ಯ ದೇವರು ತಿಂದು ಬಿಡ್ತಾರೆ. ಶುಭಂ ಪಿಬತ್ಯ ಸೌನಿತ್ಯಂ, ಆ ಶುಭ ಕರ್ಮವನ್ನೇ ದೇವರು ಕುಡಿದು ಬಿಡ್ತಾನೆ. ನಾಶುಭಂ ಸಹರಿ ಪಿಬೇತ್, ಆ ಅಶುಭ ಕರ್ಮವನ್ನ ದೇವರು ತಗೊಳ್ಳಲ್ಲ. ನಾವಂದ್ಕೊಂಡು ನಾವು ಮಾಡಿದ ಮಾಡಿದ ಅಪೂಪದಾನ ಪುಣ್ಯ ಎಲ್ಲ ತಿಂದು ಬಿಡ್ತಾನೆ, ಪಾಪಕರ್ಮ ಮಾತ್ರ ತಗೊಳ್ಳಲ್ಲ. ಏನಿನ್ನ ಅಂದ್ರು, ನಮ್ಮ ಪುಣ್ಯಕರ್ಮದ ಫಲವಾದರೂ ತಿನ್ನುವ ಕರ್ಮ ಅವನಿಗೇನು ಅಂದ್ರು. ಕರ್ಮಫಲ ಉಣ್ಣುವ ಕರ್ಮ ಅವನಿಗಿಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ, ದೇವರಿಗೆ ನಮ್ಮ ಪುಣ್ಯ ಪಾಪ ಕರ್ಮ ಫಲಗಳನ್ನ ಹೇಗೆ ಕೊಡಬೇಕು ಅಂದ್ರೆ ತಿನ್ನು ಅಂತ ನೈವೇದ್ಯ ಸಮರ್ಪಣೆ ಮಾಡಿದಂತೆ. ಕರ್ಮ ಸಮರ್ಪಣೆ ಅಲ್ಲ, ಇನ್ನೇನು, ನಿನ್ನ ಅಧೀನವಯ್ಯ, ಇದು ಉಣಬೇಕಾಗಿದ್ದು ನಾನೇ, ಉಣ್ಣುವ ತಾಕತ್ತಿಲ್ಲ, ನೀನೇ ಉಣಿಸು ಅಂತ ದೇವರಿಗೆ ಕೊಡುವುದೇ ಅಧೀನ ಚಿಂತನ. ಪುಣ್ಯವನ್ನ ದೇವರ ಅಧೀನ ಚಿಂತನೆ ಮಾಡುವಾಗ ಸ್ವಾಮಿ ನೀ ಮಾಡಿಸಿದ್ದೆ ನನ್ನ ಕರ್ಮಾನುಸಾರ, ಪಾಪವನ್ನು ದೇವರ ಅಧೀನ ಚಿಂತನೆ ಮಾಡುವಾಗ ನೀ ಮಾಡಿಸಿದ್ದೆ ನನ್ನ ಕರ್ಮಾನುಸಾರ, ಪುಣ್ಯಕರ್ಮ ಮಾಡಿಸಿದಾಗ ನಿನ್ನ ದಯಾ ಸಂತೋಷ, ಪಾಪಕರ್ಮ ಮಾಡಿಸಿದಾಗ ಹರೇ ನನ್ನ ದೋಷ ಕಳೆಯೋ ಅಂತ ದುಃಖ. ಈ ಎರಡರ ಜೊತೆಗೆ ಅದು ಹೋಗ್ತಾ ಇರಬೇಕಷ್ಟೇ ಹೊರತು ದೇವ ಮಾಡಿಸಿದ ಅಂತ ಖುಷಿಯಿಂದ, ಖುಷಿ ಬಂದಂತೆ ಇರಲಿಕ್ಕೂ ಆಗಲ್ಲ. ಬಹಳ ಜನ ಹೇಳ್ತಾರೆ ನೋಡಿ, ಎಲ್ಲ ದೇವರೇ ಮಾಡಿಸ್ತಾರೆ ಅಂದ್ರೆ ನಾನು ದೇವರೇ ಮಾಡಿಸಿದ ಅಂತ ಖುಷಿ ಬಂದಂತೆ ಇರ್ತೇನ್ರಿ, ಇರಬಾರ್ದ ಹೇಳ್ರಿ, ಇದ್ದು ನೋಡ್ರಿ ಅಂದ್ರು. ಖುಷಿ ಬಂದಂತೆ ಇರಲಿಕ್ಕಾದ್ರೆ ಮಧುರಾಯರು ಜೀವ ಸ್ವತಂತ್ರ ಅಂತ ಯಾಕೆ ಹೇಳ್ತಾ ಇದ್ರು? ಖುಷಿ ಬಂದಂತೆ ಇರ್ಲಿಕ್ಕೂ ನಮಗಾಗಲ್ಲ, ಅವನಿಟ್ಟಂಗೆ ಇರಬೇಕು. ಇನ್ನೊಂದು ಮಾತು ಕೊನೆಗೆ ಇದು ಮುಗಿಸ್ಬಿಡ್ತೇನೆ. ಎಲ್ಲಾ ದೇವರೇ ಮಾಡಿಸ್ತಾರೆ ಅಂದ್ಬಿಟ್ರೆ ನಮ್ಮಲ್ಲಿ ಉದಾಸೀನ ಪ್ರವೃತ್ತಿ ಬಂದು ಯಾವ ಕರ್ಮವನ್ನೂ ಮಾಡದೆ ಸುಮ್ಮನೆ ಕೂಡಬೇಕಾದ ಪ್ರಸಂಗ ಬರುತ್ತೆ. ಅದಕ್ಕೆ ಜನರಿಗೆ ಒಂದು ವೇಳೆ ದೇವರೇ ನಮ್ಮ ಪ್ರಯತ್ನವನ್ನ ಮಾಡಿಸಿದ್ರು ಎಲ್ಲ ಮಾಡಿಸಿದ್ರು ಅದು ಹೇಳಬಾರದು. ಹೇಳಿಬಿಟ್ರೆ ದೇವರೇ ಮಾಡಿಸ್ರಿ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆಲ್ಲ. ಅದಕ್ಕೇನ್ ಮಾಡಬೇಕು ಅಂದ್ರೆ ನಿಮ್ದು ನೀವು ಮಾಡ್ಕೊಳ್ಳಿ, ದೇವ್ರಕ್ಕೋಸ್ಕರ ನೋಡಬೇಡಿ ಅಂತ ಹೇಳಬೇಕು ಅಲ್ವಾ? ನಾನು ಮಾಡೋದದೆ, ನಿಮ್ದು ನೀವು ಮಾಡ್ಕೊಳ್ಳಿ ಅಂದ್ರೆ ತಂಟೆ ಇಲ್ಲ, ನಿಮ್ ನೀವು ಮಾಡ್ತಾನೆ ಇರ್ತೀರಿ, ನನ್ನ ತಂಟೆಗೆ ಬರಲ್ಲ, ಪ್ರಶ್ನೆ ಮಾಡಲ್ಲ. ಎಲ್ಲ ದೇವರು ಮಾಡಿಸ್ತಾರೆ ಅಂದಾಗ್ತಾನೆ ನೀವು ನನ್ನ ಮೇಲೆ ಪ್ರಶ್ನೆ ಹಾಕೋದು? ಅವಾಗ ಹೇಳ್ತಾರೆ, ಏನು ಪ್ರಶ್ನೆ ಬಂತು ಅರ್ಥ ಆಯ್ತಾ? ಎಲ್ಲ ದೇವರೇ ಮಾಡಿಸ್ತಾರೆ ಅಂತ ಹೇಳಿಬಿಟ್ರೆ ಎಲ್ಲರೂ ಸುಮ್ಮನೆ ಕೂತು ಬಿಡ್ತಾರೆ, ಕರ್ತವ್ಯ ವಿಮುಖರಾಗ್ತಾರೆ, ಆದ್ದರಿಂದ ಹೇಳಬಾರದು. ಹೌದಾ? ಸರಿಯಪ್ಪ, ನಿಮ್ ನಿಮ್ ಮಕ್ಕಳೇ ಇದ್ದಾರೆ, ಮಗ ಇಷ್ಟು ಕಾಲ ಹೇಗೇಗೋ ಇದ್ದ, ಇದ್ದಕ್ಕಿದ್ದ ಹಂಗೆ ಅವನಿಗೆ ಬುದ್ಧಿ ಬಂತು, ನಿಮ್ಮ ಹತ್ರ ಬಂದ, ಅಪ್ಪನ ಹತ್ರ ಬಂದ, ಅಪ್ಪ ಇಷ್ಟು ಕಾರಣ ಸರಿಯಾಗಿಲ್ಲ, ನಾನು ತಿಳ್ಕೊಂಡೆ, ನೀವು ಹೇಳದಂತೆ ಇದ್ರೆ ನಂಗೆ ಒಳ್ಳೇದಾಗತ್ತೆ ಅಂತ ನಾನು ತಿಳ್ಕೊಂಡೆ, ನಿಮ್ಮಿಷ್ಟ, ನೀವು ಹೇಗೆ ಹೇಳಿದ್ರೆ ಹಾಗೆ ಮಾಡ್ತೀನಿ ಅಂತ ಕೂತ ಇದ್ರಿಗೆ. ಅವಾಗ ನೀವು ಏ ನಂಗೆ ಯಾಕೆ ಹೇಗೆ ಬೇಕಾದ್ರೂ ಹೋಗ್ಲಿ ಅಂತ ಸುಮ್ಮನೆ ಇರ್ತೀರಾ? ಏನ್ ಮಾಡ್ತೀರಾ? ಇಷ್ಟು ಕಾಲ ಅವನ ಪಾಡಿಗೆ ಅವನೇನೋ ತಿರುಗ್ತಾ ಇದ್ರು, ಮಾತು ಕೇಳದಂಗಿದ್ರು ಒಳಗೆ ಸಂಕಟ ಪಡುವಂತ ನಿಮಗೆ, ಈಗ ಮಗು ಬಂದು ಅಪ್ಪ ನಿನ್ನಿಷ್ಟ ನೀ ಹೇಳದಂತೆ ಇರ್ತೇನೆ ಅಂತ ಕೂತಾಗ ನಿಮ್ಮ ಪಾಡಿಗೆ ನೀವು ಕೊಡ್ಲಿಕ್ಕಾಗತ್ತಾ? ಸಂಕಟ ಹೇಳುತ್ತೆ ಹೊಟ್ಟದಲ್ಲೇ, ಹೊಟ್ಟೆಯಲ್ಲಿ ಹೌದು ಅಯ್ಯೋ ಕೂಸು ಕೂತಿದೆ ಸರಿಯಾಗಬೇಕು ಅಂತ ಬಡೀತೀರಾ, ಎಬ್ಬಿಸ್ತೀರಾ, ಹೋಗೋ ಹೋಗೋ ಅಂತ ಅವನ ಪ್ರೇರಣೆ ಮಾಡ್ತೀರಾ ಇಲ್ವಾ ಹೇಳ್ರಿ? ನೀವೇ ಹೀಗಿದ್ರೆ ಹೇ ಸ್ವಾಮಿ ನೀನೇ ನಾಥ ಅಂತ ನಾವು ಕೂತರೆ ಸ್ವಾಮಿ ಸುಮ್ಮನೆ ಕೂಡ್ಲಿಕ್ಕೆ ಬಿಡ್ತಾನ? ಪ್ರೇರಣೆ ಮಾಡಿ ಓಡಿಸ್ತಾನೆ, ಸತ್ಕರ್ಮಗಳಲ್ಲಿ ಓಡಿಸಿ ಬಿಡ್ತಾನೆ. ಇದೇ ಶರಣಾಗತಿಯ ಮುಖ್ಯ ಲಕ್ಷಣ. ಸ್ವಾಮಿ ಯಾರನ್ನಾದರೆ ಶರಣಾಗತರನ್ನಾಗಿ ಮಾಡಿಕೋಬೇಕು ಅಂತಿರ್ತಾನೋ, ಶರಣಾಗತರನ್ನಾಗಿ ಮಾಡಿಕೊಂಡ ಮೇಲೆ ಅವರಲ್ಲಿ ನಿಂತು ಶರವೇಗದಿಂದ ಸಾಧನೆ ಮಾಡಿಸ್ತಾನೆ. ಯಾರಿಗೂ ಕೂಡ ಸುಮ್ಮನೆ ಕೂಡುವ ಪ್ರವೃತ್ತಿಯೇ ಕೊಡಲ್ಲ. ಜುಜುಬಿ ಈ ತಂದೆ ತಾಯಿಯೇ ಮಗ ಕೂತರೆ ಸುಮ್ಮನೆ ಇರ್ಲಿಕ್ಕಾಗದೆ ಓಡಿಸ್ತಾರಲ್ಲ, ಜಗತ್ತಿಗೆ ನಿಜವಾದ ತಂದೆ ತಾಯಿ, ಪ್ರತಿಯೊಂದು ಪ್ರಾಣಿಯನ್ನ ಕೋಟಿ ಕೋಟಿ ಜನ್ಮಗಳಿಂದ ಹೊತ್ತು ತಿರುಗುವ ಸ್ವಾಮಿ ಸುಮ್ಮನೆ ಕೊಡ್ತಾನ? ಸತ್ಕರ್ಮದಲ್ಲಿ ಓಡಿಸಿ ಬಿಡುತ್ತಾನೆ. ಇನ್ನೊಂದು ಕೃಷ್ಣ ಹೇಳುತ್ತಾನೆ, ನೀವಾಗಿ ಸುಮ್ಮನೆ ಕೊಡ್ತೀನಿ ಅಂತ ಕೂತು ನೋಡ್ರಿ ನೋಡೋಣ, ನಾನೇ ಓಡಿಸ್ತೀನಿ ಅಲ್ವಾ? ಯಾರಿಗೂ ಸುಮ್ಮನೆ ಕೂಡ್ಲಿಕ್ಕಾಗಲ್ಲ, ಕೂಡಿಸುವವನವನಲ್ಲ, ಅವನ ಅಧೀನವಾಗಿದೆ. ಅದು ತಿಳ್ಕೊಳ್ಳದಂಗೆ ಏನೋ ಹುಚ್ಚುತನ ಮಾಡಿಕೊಂಡ್ರೆ ಏನಾಗುತ್ತೆ? ಇನ್ನೊಂದು ಪ್ರಶ್ನೆ ಉಳಿಯುತ್ತಲ್ಲ, ಯಾವುದು? ಮಗ ಓದ್ತಾ ಇಲ್ಲ. ಯಾಕೆ ಓದ್ತಾ ಇಲ್ಲ ಅಂದ್ರೆ ದೇವರು ಪ್ರೇರಣೆ ಮಾಡ್ತಾ ಇಲ್ಲ, ದೇವರು ಪ್ರೇರಣೆ ಮಾಡ್ತಾ ಇಲ್ಲ. ಇದಕ್ಕೇನು ಉತ್ತರ ಕೊಡ್ಲಿ? ಸರಿಯಾದ ಉತ್ತರವೇ ಕೊಡಿ ಅಂತ ಹೇಳಿದ್ದಲ್ಲಿ ಮಗನಿಗೆ ಅಷ್ಟಾದ್ರೂ ಅರ್ಥ ಆಯ್ತಲ್ಲ, ಸಂತೋಷ ಪಡಿ. ಮಗನಿಗೆ ಹೇಳಿ, ಹೌದಯ್ಯ ನೀ ಪುರಾಣಕ್ಕೆ ಹೋಗಿ ಕೇಳಿದ್ದು ಸತ್ಯ, ದೇವರೇ ಎಲ್ಲ ಮಾಡಿಸೋದು ಸತ್ಯ, ನಿನ್ನಲ್ಲಿ ಪ್ರೇರಣೆ ಮಾಡದೆ ಇರೋದು ಸತ್ಯ, ನಂಗೂ ಗೊತ್ತಾಗ್ತಾ ಇದೆ. ಆದರೆ ನಿನ್ನಿಂದ ಓದಿಸುವಂತ ಪ್ರೇರಣೆ ನನಗೆ ಮಾಡ್ತಾ ಇರುವುದು ಸತ್ಯ. ಇನ್ನೊಂದು ಹೇಳಿಬಿಡಲ್ಲಿ, ಸತ್ಯವಾದ ವಿಚಾರ ಹೇಳಬೇಕು, ಇಲ್ಲದ ಹೇಳಬೇಡಿ. ನೋಡಪ್ಪ, ಪಕ್ಕ ಹುಡುಗ ಇದ್ದಾನೆ, ಅವನಿಗೆ ಓದು ಓದು ಅಂತ ದೇವರು ಪ್ರೇರಣೆ ಮಾಡ್ತಾ ಇದ್ದಾರೆ, ಅದು ನಂಗೆ ಗೊತ್ತಾಯ್ತಪ್ಪ. ನಿಂಗೆ ಬೇಡ ಬೇಡ ಅಂತ ದೇವರು ಹೇಳ್ತಾ ಇದ್ದಾನೆ, ಅದು ಗೊತ್ತಾಗ್ತಾ ಇದೆ. ಯಾಕೆ ಗೊತ್ತಾ? ಅವನಿಗೆ ಒಳ್ಳೆ ಓದು ಓದಿಸಿ ನಂತರ ಒಳ್ಳೆ ಉದ್ಯೋಗ ಬಂದು ಚೆನ್ನಾಗಿಡಬೇಕು ಅಂತ ದೇವರ ಉದ್ದೇಶ. ನೀನು ಚಿಪ್ಪು ಹಿಡ್ಕೊಂಡು ತಿನ್ನಬೇಕು ಅಂತ ದೇವರ ಉದ್ದೇಶ ಇದ್ದಂಗಿದೆ, ಅದಕ್ಕೆ ನಿನ್ನ ಪ್ರೇರಣೆ ಮಾಡುತ್ತಾ ಇಲ್ಲ ಅಂತ ಹೇಳೋದಲ್ಲ. ನಿನಗೆ ಸರಿಯಾಗಿರಬೇಕಾ, ಒಳ್ಳೆ ಪ್ರೇರಣೆ ಮಾಡು ಅಂತ ಭಗವಂತನ ಕೇಳಿಕೋ. ಶಾಸ್ತ್ರ ಇದೆ, ಹೇಳ್ತಾ ಇದೆ. ನಮ್ಮಲ್ಲಿ ಭಗವಂತ ನಿಂತು ಎಲ್ಲ ಕಾರ್ಯ ಮಾಡಿಸ್ತಾ ಇದ್ದಾನೆ. ಈ ಮಾಡಿಸುವ ಕಾಲಕ್ಕೆ ಏನು ಮಾಡಿದ? ಶಾಸ್ತ್ರದಲ್ಲಿ ನಿಂತ ಪಟ್ಟಿಯನ್ನು ಹಾಕಿದ. ನನಗೆ ಪ್ರೀತಿ ಆಗಬೇಕಾದರೆ ನೀವು ಹೀಗಿರಬೇಕು ಅಂತ ಹೇಳಿದ. ಇನ್ನೊಂದು ಕಡೆ ನಮ್ಮಲ್ಲಿದ್ದು ಬೇರೆ ರೀತಿಯಲ್ಲಿ ಇಡ್ತಾ ಇದ್ದಾನೆ. ಅವಾಗೇನು ಮಾಡುತ್ತಾನೆ? ಗುರುಗಳಲ್ಲಿ ಹೊಕ್ಕು ನಮಗೆ ಹೇಳಿಸ್ತಾನೆ ಭಗವಂತ. ಏನಂತ? ನೀನಿರೋದು ಹೀಗೆ, ಇರಬೇಕಾಗಿದ್ದು ಹೀಗೆ, ಈ ತರ ನೀನು ಇರು ಅಂತ ಗುರುಗಳ ಮೂಲಕ ಹೇಳಿಸಿ ನಮ್ಮಲ್ಲಿ ಹೊಕ್ಕು ಪ್ರೇರಣೆ ಮಾಡಿ ಅಯ್ಯಪ್ಪ ಗುರುಗಳು ಹೇಳಿದ್ದಾರೆ ಅಂತ ಆ ತರ ಇರುವಂತೆ ಅವನೇ ಮಾಡುತ್ತಾನೆ. ಮತ್ತೆ ಜಗತ್ತನ್ನ ನಡೆಸುವ ರೀತಿಯೇ ಹೀಗೆ ಎಂದರು. ಇದೇ ಇದನ್ನ ವಿಸ್ತಾರವಾಗಿ ನಾನೊಂದು 10 ನಿಮಿಷದಲ್ಲಿ ಹೇಳಿದೆ. ಇದು ತಲೆಗೆ ಬಂದ ವ್ಯಕ್ತಿ ಅವನ ಹತ್ತಿರ ಆಗ್ತಾನೆ, ಇಷ್ಟೇ ಫಲ. ಇದನ್ನ ವಿಸ್ತಾರವಾಗಿ ಬಿಡಿಸಿದ್ದೇ ಗೀತೆ. ಹೆಜ್ಜೆ ಹೆಜ್ಜೆಗೂ ಆಚಾರ್ಯರು ಹೇಳುತ್ತಾರೆ, ರಾಯರು ಹೇಳುತ್ತಾರೆ, ಇಡೀ ಗೀತೆ ಹೊರಟದ್ದು ಯಾಕ್ರಿ ಒಂದು ಮಾತಲ್ಲಿ ಹೇಳಿ ಅಂದ್ರೆ ಹೇಳುತ್ತಾರೆ, ಬಿಂಬ ಪ್ರತಿಬಿಂಬ ಭಾವವನ್ನ ಹೇಳಲಿಕ್ಕೆ ಹೊರಟದ್ದು ಗೀತಾ ಅಂತ ಹೇಳುತ್ತಾರೆ. ಸ್ವಾಮಿ ಮಾಡಿಸಿದರೆ ಉಂಟು, ಇಲ್ಲದಿದ್ರೆ ಇಲ್ಲ ಎಂಬ ವಿಷಯ ಝಳುಪಿಸಿ ಹೇಳಲಿಕ್ಕೆ ಹೊರಟದ್ದು ಗೀತಾ ಅಂತ ಹೇಳಿದಾಗ, ಇದೇ ಗೀತೆಯನ್ನ ನಾವು ಹೇಗೆ ಹೇಳಿಬಿಡುತ್ತೇವೆ, ಹೇಗೆ ಅರ್ಥ ಮಾಡಿಕೊಂತೇವೆ ಅಂದ್ರೆ, ಕೃಷ್ಣ ಅರ್ಜುನನಿಗೆ ಹೇಳಿದ, ಅರ್ಜುನ ಮಾಡಿಬಿಟ್ಟ. ನನಗೂ ಕೃಷ್ಣ ಹೇಳ್ತಾ ಇದ್ದಾನೆ, ನಾನೇ ಮಾಡಿಬಿಡುತ್ತೇನೆ, ನಾನೇ ಇರ್ತೇನೆ. ಕೃಷ್ಣ ಅಂದ, ನಾನು ಹೇಳೇ ಹೇಳ, ಹೇಳಿದ್ದೇನು ಹೀಗಿರಬೇಕು, ಹೀಗಿದ್ದೀಯ ಹಾಗಿರು ಅಂತ ಹೇಳಿದೆ. ಅರ್ಧ ಮಾತು ಕೇಳಿ ನಾ ಹೊರಟೆ, ಸ್ವಾಮಿ ನಾನು ಹಾಗೆ ಇರ್ತೇನೆ. ಇರ್ಲಿಕ್ಕಾಗತ್ತಾ? ರಿವರ್ಸ್ ಆಗ್ತಾ ಇದೆ. ಗೀತೆ ಇಷ್ಟು ಕಾಲದಿಂದ ಕೇಳ್ತಾ ಇದ್ದೀರಾ, ಎಲ್ಲ ಕೇಳಿದಿರಲ್ವಾ, ಆಗ್ತಾ ಇದೆಯಾ? ಕೃಷ್ಣ ಹಿಡಿದಂತೆ ಇರ್ಲಿಕ್ಕೆ ಆಗ್ತಾ ಇಲ್ಲ, ಡೌಟು. ಕೃಷ್ಣ ಸುಮ್ಮನೆ ಯಾಕೆ ಹೇಳ್ತಾನೆ, ನಮ್ಗೆ ಇರ್ಲಿಕ್ಕೆ ಆಗಲ್ಲಲ್ಲ ಅಂತ. ಕೃಷ್ಣ ಅಂದ, ಅರ್ಧ ಮಾತು ಕೇಳಿ ಓಡಬೇಡಿ. ಯಾರೋ ಒಬ್ಬ, ಸಮಯ ಆಗ್ತಾ ಇದೆ ಅಂತ ಕಾಣುತ್ತೆ, 7 ಕಾಲಾಗಿದೆ, ಬಿಡ್ಲ ಹೇಳ ಅಲ್ಲ ಪಾಪ, ನಿಮ್ ದಾಕ್ಷಿಣ್ಯ ಬೇಡ ಅಂತ ಹೇಗೆ ಹೇಳ್ತೀರಾ, 5 ನಿಮಿಷದಲ್ಲಿ ಬಿಡ್ತೇನೆ ಪಾಪ, 2 ಗಂಟತ್ತಾಯ್ತೇನೆ ಕಟ್ಟಿ ಹಾಕಿದೆ ನಿಮ್ಮನ್ನ. ಸರಿ, ಏನೂ ಇಲ್ಲ, ಊಟ ಪಾಠ ಪ್ರವಚನ ಇನ್ನಾಚೂರು ಬೇಕು ಅನ್ನುವಾಗ ನಿಲ್ಲಿಸಬೇಕಂತೆ. ಸಾಕು ಅನ್ನಷ್ಟು ಊಟನೂ ಮಾಡಬಾರದು, ಪ್ರವಚನೂ ಕೇಳಬಾರದು, ಈ ಆಚಾರ ಪ್ರವಚನಕ್ಕೆ ಬರಲೇಬಾರದು ಅಂತ ದೀಕ್ಷೆ ಬಂದ್ಬಿಡುತ್ತೆ, ಈ 9 ದಿವಸ ಆದ್ಕೊಳ್ಳೆ, ಹಾಗಾಗಬಾರ್ದಲ್ವಾ. ಸರಿ, ಹಾಗಾದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಏನು ಹೇಳಿದೆ ಇವಾಗ, ಏನೋ ಹೇಳಲಿಕ್ಕೆ ಬಂದಲ್ಲ, ಅಲ್ಲ ಕೊನೆಗೆ ಏನೋ ಹೇಳಿದ್ನಲ್ಲ, ಈಗ ಏನೋ ಹೇಳಲಿಕ್ಕೆ ಹೋದೆ ಅಲ್ರಿ, ಇವಾಗ ಹೇಳಿದ್ದೆ ನೆನಪಿಲ್ಲ, ಹಿಂದೆ ಹೇಳಿದ್ದೆ ನೆನಪಿಲ್ಲ. ಅಲ್ವಾ ಅಪ್ಪ, ನೆನಪು ಕೊಟ್ಟ ದೇವರು. ನೋಡಿ, ಈ ಕ್ಷಣದಲ್ಲಿ ನೆನಪಿರ್ಲಿಕ್ಕೆ ನಮಗಿಲ್ಲ, ಇನ್ನು ಎಲ್ಲಾ ನೆನಪು ನಮಗೆ ಹೇಗಿರುತ್ತೆ? ಕೃಷ್ಣ ಅದೇ ಉತ್ತರ ಕೊಟ್ಟಿದ್ದು, ನನ್ನ ಕುರಿತು ನನಗೆ ಗೊತ್ತು, ನಿನ್ನ ಕುರಿತು ನನಗೆ ಗೊತ್ತು, ನಿನ್ನ ಜನ್ಮ ಜನ್ಮಗಳ ಪರಿಚಯ ಇದೆ, ನಿನಗೇ ಇಲ್ಲ. ಇದು ಜೀವ ದೇವರ ವ್ಯತ್ಯಾಸ. ನಮಗೆ ಈಗ ಹೇಳಿದ ಪ್ರವಚನದಲ್ಲಿ ಇದ್ದದ್ದೇ ನೆನಪಿಲ್ಲ, ಜನ್ಮ ಜನ್ಮದಲ್ಲಿ ಬಂತು. ಅದಕ್ಕೆ ದಾಸರ ಮಾತು ವಜ್ರ ನಡೆಸಿದರೆ ನಡೆವೆ, ನುಡಿಸಿದರೆ ನುಡಿವೆ, ತಿಳಿಸಿದರೆ ತಿಳಿವೆ, ಮರೆಸಿದರೆ ಮರೆವೆ. ಮರೆತರಲ್ಲ, ನಮ್ಮ ಸ್ವಾತಂತ್ರ್ಯ ಏನಿದ್ರಿ? ಪ್ರತ್ಯಕ್ಷ ಕಾಣುವಾಗ ಬರೀ ಬಾಯಿಯಿಂದ ಹೇಳಿದರೆ ಶಾಸ್ತ್ರ ವಿರುದ್ಧ ಅಲ್ವಾ? ಪ್ರತ್ಯಕ್ಷ ವಿರುದ್ಧ ಆಗುತ್ತೆ. ಯಾರೋ ಒಬ್ಬ ಇದ್ದ ವೆಂಕಾ ಅಂತ, ಒಬ್ಬರ ಮನೆಯಲ್ಲಿ ಕೆಲಸದವ. ಅವ ಏನ್ ಮಾಡ್ತಿದ್ದ? ಆ ಯಜಮಾನ ಯಜಮಾನತಿ ಹೇಳಿದಂತೆ ಮಾಡ್ತಾ ಇದ್ದ. ಹೇಳಿದ ಲೇಟ್ ಥಟ್ಟನೆ ಮಾಡಿಬಿಡ್ಬೇಕಷ್ಟೇ. ಒಂದ್ ದಿವಸ ರಾತ್ರಿ ಆ ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ರು. ಈ ಎಂಕನ್ನ ಪಣಂಬೂರಿಗೆ ಕಳಿಸ್ಬೇಕು, ಆ ಕಳಿಸ್ಬೇಕು ಅಂತ ಮಾತಾಡೋ ಕಾಲಕ್ಕೆ ಇವ ಎದ್ದಿದ್ದ. ಅವರು ಮಾತಾಡೋದು ಇವ ಮಲ್ಕೊಂಡಿದ್ದಾನೆ ಅಂತ ಗಟ್ಟಿಗೆ ಮಾತಾಡಿದ್ರು. ಅವನು ಕೇಳಿಸ್ತು. ಅವನ ಅಂದ್ಕೊಂಡ, ಏನೇ ನಾನು ಪಣಂಬೂರಿಗೆ ಹೋಗ್ಬೇಕಾ? ಅವ್ರು ಹೇಳ್ತಾ, ಅವ್ರು ಹೇಳೋದು ಯಾಕೆ, ನಾ ಹೋದ್ರೆ ಆಯಿತು, ಹೊರಟೇ ಹೋಗ್ಬಿಟ್ಟ. ಅವನಿಗೇನು, ಅವರು ಬೆಳಿಗ್ಗೆ ನನ್ನ ಎಬ್ಬಿಸಿ ಹೇಳಿ ನಂತರ ಹೋಗೋದು ಎಷ್ಟು ಲೇಟ್ ಆಗುತ್ತೆ, ಇವ ರಾತ್ರಿ ಕೇಳಿಬಿಟ್ಟೆ, ಹೊರಟೇ ಹೋಗ್ತೀನಿ, ಹೊರಟೇ ಹೋಗ್ಬಿಟ್ಟ. ಹೋದ ಮೇಲೆ ನೆನಪಾಯಿತು, ಹೌದು ಯಾಕೆ ಹೋಗಂದ್ರೆ ಅವರು ಇದು ಕೇಳಲಿಲ್ಲ. ಕೃಷ್ಣ ಅದೇ ಅಂದ, ಹೀಗಿದ್ದೀಯ, ಹೀಗಿರಬೇಕು, ಹೀಗಿರು ಅಂತ ಕೃಷ್ಣ ಹೇಳೋದ್ರೊಳಗೆ ನಾವು ಹೊರಟೋಗ್ತೀವಿ. ಆಯ್ತು ಕೃಷ್ಣ, ನಾವು ಇರ್ತೇನೆ ಅಂತ. ಏನಿನ್ನ ಇರೋ ಅಂದ, ಅರ್ಧ ಮಾತು ಕೇಳಿ ಹೋಗ್ಬೇಡ. ಏನು ನೀನು ಹೀಗಿದ್ದೀಯ, ಹೀಗಿರಬೇಕು, ಹೀಗಿರಬೇಕು ಅಂತ ತಿಳ್ಕೋಬೇಕು, ತಿಳ್ಕೊಂಡ ಮೇಲೆ ಹಾಗಿರಬೇಕು. ಯಾವುದಕ್ಕೂ ಸ್ವಾತಂತ್ರ್ಯ ನಿಂಗಿಲ್ಲೋ ಅದು ಅರ್ಧ ಮಾತು ಕೇಳಿ ಹೋಗ್ಬೇಡ. ಸ್ವಾತಂತ್ರ್ಯ ಇಲ್ಲ, ನಿನ್ನ ಹೀಗಿಟ್ಟಿದ್ದು ನಾನೇ, ಹಾಗಿಡಬೇಕಾಗಿದ್ದು ನಾನೇ, ನನ್ನ ಕಾಲಿಗೆ ಬಿದ್ರೆ ಹಾಗಿಡ್ತೇನೆ. ಇದು ಪೂರ್ತಿ ಕೇಳದಾಗೆ ಹೋಗ್ತೀಯಲ್ಲೋ ಅಂದ್ರು. ಗೀತಾ ಉಪನ್ಯಾಸ ಹೀಗಿರಬೇಕು, ಹೀಗಿರಬೇಕು, ಹೀಗಿರಬೇಕು ಕೇಳಿದ್ದೇನು? ಏನ್ರಿ ಗೀತಾ ಹೇಳಿದ್ರು? ನಾ ಹೀಗಿರ್ಬೇಕಂತೆ, ನಾ ಹೀಗಿರ್ಬೇಕಂತೆ, ನಾ ಹೀಗಿರ್ಬೇಕಂತೆ, ನಾನೇ ಇರ್ತೇನೆ ಅಂತ ಹೋದ. ಏನಿನ್ನ ಕೃಷ್ಣ ಹೇಳಿದ್ದೇನು, ನೀನ್ ಹಾಗಿರ್ಬೇಕು ಯಾರಿಲ್ಲ ಅಂದ್ರು, ಇಡೋನು ನಾನು ಒಳಗೆ, ಮತ್ತೆ ಹಾಗಿರ್ಬೇಕಾದ್ರೆ ನಮ್ಮನ್ನ ನೀನು ಹಾಗಿಡಬೇಕಾದ್ರೆ ನಾನೇನ್ ಮಾಡ್ಲಿ, ನಿನ್ನ ಹಾಗೆ ಇಡುವ ನನ್ನ ಗುಣಚಿಂತನೆ ಮಾಡೋ ಮಹಾರಾಯ. ಇಷ್ಟು ಗೀತಾ ಏನ್ ಹೇಳುತ್ತೆ, ನಾವು ಇರಬೇಕಾದ ರೀತಿಯಲ್ಲಿ ಇಡುವ ಸ್ವಾಮಿಯ ಗುಣಗಳ ಪಟ್ಟಿಯನ್ನ ಕೊಡುತ್ತಾ ಹೋಗುತ್ತೆ. ಆ ಪಟ್ಟಿಯನ್ನ ತಲೆಗೆ ಸ್ವಾಮಿಯೇ ಕೊಟ್ಟು ಚಿಂತನೆ ಮಾಡಿಸ್ತಾನೆ ಎಂಬ ಇಷ್ಟು ಏನದು, ಹರಿರೇವ ಶರಣಮಿತಿ ಭಾವ, ಶ್ರೀಹರಿಯೇ ಗತಿ ಅಂತ ಹೇಳೋದೆ ಗೀತಾ. ಇದೇ ಅಪಾರ್ಥ ಮಾಡಿಕೊಂಡು ಸ್ವಾಮಿಯೇ ನಮಗೆ ಗತಿ ಅಂತ ಗೊತ್ತಿಲ್ಲದೆ ನಾನೇ ಮಾಡುತ್ತೇನೆ ಅಂತ ಹೋದರೆ ಅದು ಗೀತಾರ್ಥ ಆಗುತ್ತಾ? 18ನೇ ಅಧ್ಯಾಯದಲ್ಲಿ ಕೆಲವು ಅಧ್ಯಾಯಗಳಲ್ಲಿ ತೊಳೆಯುತ್ತಾರೆ, ಬ್ರಷ್ ಹಾಕಿ ತೊಳೀತಾ ಹೋಗ್ತಾರೆ. ಇವಾಗ ತೊಳೆದರೆ ಮತ್ತು ನಾಳೆ ಬರಲ್ಲ ನೀವು, ಅದಕ್ಕೆ ನಾಳೆ ಮತ್ತು ಸೇರೋಣ. ಶ್ರೀಕೃಷ್ಣ.